ஹரி ஓம் ஸ்ரீ குருப்பியோ நம. அப்ரமம் பங்கரயிதம் அதடம் விமலம் சதா ஆனந்த தீர்த்தமத்லம் பதே தாபத்ரயாபகம் நித்யா சித்தாந்த துத்வாந்த வித்வம்சன சிக்ஷணா தைத்தீத்தாக்கிய தனி பாததாம் நோகுதம்பரே அர்த்திகல்பித கல்போயம் பிரத்யத்திகத கேசரி வியாச தீர்த்த குரு பூயாத் அஸ்மதிஷ்டாத சிதையே தபோ வித்யா விரக்தியாதி சத்குணோகா கணானம் வாதிராஜ குரு வந்தி ஹைகிருபதாஸ்ரீயான் பூஜ்ய ராகவேந்திராய சித்திரமதாய பதிதாங்க புருஷாய அனந்தாம் காமதேனவே துருவாதி துவாந்திரவே வைஷ்ணவேந்தி வரேந்திவே ஸ்ரீ ராகவேந்திரவே நமோ சிந்தையாளவே அஜ்ஞான திருச்சேதம் திசம்பிரதாயகம் விஜயான அமனம் சாந்தம் விஜயாக்கிய குரும்பதே ஆகதாதி திரிகாலக்னம் ஆகமார்த்த விஷார்தம் தியாகபோக சமாயுக்தம் பாகண்ணாரிய குரும்பதே ஜலஜேஷ்ட நிபாகாரம் ஜெகதீஷபதாசிரயம் ஜெகதீதல விக்கியாதம் ஜெகநாத குரும்பதே ஆபாதமொழி பரியந்தம் குருநாமாக்கே தின விக்னா பிரஷ்யந்தி சித்தி சுமனோர்த்தாக ஹரி ஓம் ஸ்ரீ குருப்போ நம. நாவு ஹரிகதாமிரசாரதல்லி மாடி தும்ப தின ஆயிற்று. ஸோ லாஸ்ட்டு கிளாஸ்னல்லி நாவு அணுதாரதமிய சந்தியல்லி 14 பத்தியதவரை நோட்தா வந்திவி. அல்லி சத்வஜீவரமானி பிரம்மனு நித்யபத்தரொழகே புரஞ்சன அதன்னு நோடிதீவி. அதாத மேலே 15-16 பத்தியகள் மாடிபிட்டு அதாத மேலே தைத்தியதார சந்தி சந்தி சுரு ஆகத்தை. ஸோ அணுதாரதமிய சந்திய அதை முகசிபிட்டு தைத்தியதார சந்தி ஹோகோது இவத்து பிரவேச மாடோண. இது 15 பத்திய பிராணதேவனு திரிவிதரொழகே பிரவீணதானிந்தெனிசி அதிகார அனுசாரதி கர்மகளதா மாடி மாடிசுவ ஞானபக்தி சுரர்க மிஸ்ர ஜான மத்தியம ஜீவரிகே அஜான மோகத்வேஷகள தைத்தியரிகே கொடுத்திப்பா அந்தேளி. ஸோ வாயுதேவர் மகாத்மன்யம் மத்து ஹேழ்த்தா இத்தாரே பிராணதேவரு வாயுதேவரு முக்கிய பிராணதேவரு த்ரிவிதரொழகே த்ரிவிதராத ஜீவராசிகளொழகே சாத்விக ராசிக தாமசிக ஜீவராசிகளு ಈ ವಿಧವಾದ ತ್ರಿವಿಧ ರೊಳಗೆ ತ್ರಿವಿಧ ಜೀವರಾಶಿಗಳ ಒಳಗೆ ಕೂಡ ಮುಕ್ತಿ ಯೋಗ್ಯರೇನು ನಿತ್ಯ ಸಂಸಾರಿಗಳು ತಮ್ಮ ಯೋಗ್ಯ ಜೀವರು. ಸೊ ಹೀಗೆ ಮೂರು ವಿಧವಾದ ಜೀವರಾಶಿಗಳ ಒಳಗೆ ಪ್ರವೀಣ ತಾನೆಂದಿದ್ದಂತೆ ತಾನು ಪ್ರವೀಣನಾಗಿ ಅಂದರೆ ಅವರ ಒಳಗೆ ನಿಂತು ಅವರೊಳಗೆ ತಾನಿದ್ದು ಪ್ರವೀಣ. ಪ್ರವೀಣ ಅಂದರೆ ಏನು? ಪ್ರವೀಣ ಅಂದರೆ ಎಕ್ಸ್ಪರ್ಟ್ ಅಂತೀವಿ ನಾವು ಲೌಕಿಕ ಇದರಲ್ಲಿ. ಪ್ರವೀಣ ಎಲ್ಲ ಬಲ್ಲವನು ಎಲ್ಲ ತಿಳಿದವನು. ಪ್ರವೀಣ ತಾನು ಎಂದೆನಿಸಿ ತಾನು ಪ್ರವೀಣ ಅಂದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ತಿಳಿದವನು. ಜೀವ ಸಮುದಾಯದ ಒಳಗೆ ಅಸದೃಶವಾದ ಪರಾಕ್ರಮವುಳ್ಳವನು ಮಿಕ್ಕ ಜೀವೋತ್ತಮರು ಅಂತ ಕರೆಯಲ್ಪಡುವವನಾಗಿದ್ದಾನೆ. ಸೊ ಹೀಗೆ ಜೀವೋತ್ತಮನಾದಂತಹ ಮುಖ್ಯ ಪ್ರಾಣದೇವರು ಪ್ರವೀಣ ತಾನೆಂದೆನಿಸಿ ತಾನು ಜೀವೋತ್ತಮನ ಅಂತ ಕರೆಯಲ್ಪಟ್ಟವನಾಗಿ ತಾನು ಜೀವ ಸಮುದಾಯದ ಒಳಗೆ ಅಸದೃಶವಾದ ಎಲ್ಲರಿಗಿಂತ ಮೀರಿರುವಂತಹ ಜ್ಞಾನ ಭಕ್ತಿ ವೈರಾಗ್ಯ ಪರಾಕ್ರಮ ಅದೇ ವಿಧವಾಗಿ ಎಲ್ಲ ವಿಧವಾದ ಜ್ಞಾನ ಮುಖ್ಯವಾಗಿ ಅದೆಲ್ಲ ಎಲ್ಲರಿಗಿಂತಲೂ ಅಧಿಕವಾಗಿ ಇರುವಂತಹವರಾಗಿದ್ದಾರೆ. ಭಗವಂತನ ಬಗ್ಗೆ ತಿಳುವಳಿಕೆ ಚೆನ್ನಾಗಿ ಉಳ್ಳವರಾಗಿದ್ದಾರೆ ಅಂತಹ ಮುಖ್ಯ ಪ್ರಾಣದೇವರು ಅವರೇನು ಮಾಡ್ತಾರೆ ಎಲ್ಲ ಈ ತ್ರಿವಿಧ ಜೀವರಾಶಿಗಳ ಒಳಗೆ ಅಧಿಕಾರ ಅನುಸಾರದಿ ಅವರವರಿಗೆ ಇರುವ ಅಧಿಕಾರಗಳಿಗೆ ತಕ್ಕಂತೆ ಅಧಿಕಾರ ಅನುಸಾರದಿ ಇಲ್ಲಿ ನಮಗೆ ಸ್ಪಷ್ಟವಾಗಿರುವಂತಹ ಅರ್ಥ ಅಧಿಕಾರ ಅನುಸಾರ ಅಂದರೆ ಆ ತ್ರಿವಿಧ ಜೀವರಾಶಿಗಳ ಅಧಿಕಾರಕ್ಕೆ ತಕ್ಕಂತೆ ಅವರಿಂದ ಮಾಡಿಸ್ತಾರೆ ಅಂತ ಹೇಳಿ. ಅಧಿಕಾರಾನುಸಾರದಿ ತಮಗಿರುವ ಅಧಿಕಾರಕ್ಕೆ ಅನುಸರಿಸಿ ಅಂದರೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ ಮುಖ್ಯ ಪ್ರಾಣದೇವರಿಗೆ. ಸೊ ಇದು ಎರಡನೇ ಅರ್ಥ. ಮೊದಲನೇ ಅರ್ಥ ಆಯಾ ಜೀವರಾಶಿಗಳಿಗಿರುವ ಅಧಿಕಾರಗಳಿಗೆ ಅವರಿಗಿರುವ ಯೋಗ್ಯತೆಗೆ ತಕ್ಕಂತೆ ಅಧಿಕಾರಕ್ಕೆ ತಕ್ಕಂತೆ ಅವರಿಂದ ಅವರ ಒಳಗೆ ನಿಂತು ಮಾಡಿಸುತ್ತಾನೆ. ಅಧಿಕಾರಾನುಸಾರದಿ ತನಗೆ ಭಗವಂತ ಕೊಟ್ಟಿರುವಂತಹ ಅಧಿಕಾರವನ್ನು ಅನುಸರಿಸಿಕೊಂಡು ಅದಕ್ಕೆ ತಕ್ಕಂತೆ ಅಂದರೆ ತನಗೆ ಭಗವಂತ ಈಗ ಮಾಡಲಿಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ ಅವರ ಒಳಗೆ ನಿಂತು ಅವರಿಂದ ಮಾಡಿಸಬೇಕು ಅನ್ನುವ ಅಧಿಕಾರವನ್ನು ಕೊಟ್ಟಿದ್ದಾನೆ ಮುಖ್ಯ ಪ್ರಾಣದೇವರಿಗೆ. ಆ ಅಧಿಕಾರ ಉಳ್ಳವರಾದ್ದರಿಂದ ಆ ಅಧಿಕಾರಕ್ಕೆ ತಕ್ಕಂತೆ ಆಯಾ ಜೀವರಾಶಿಗಳ ಒಳಗಿರುವ ಅಧಿಕಾರಕ್ಕೂ ತಕ್ಕಂತೆ ಏನು ಮಾಡ್ತಾ ಇದ್ದಾನೆ ಅಧಿಕಾರಾನುಸಾರದಿ ಕರ್ಮಗಳ ತಾ ಮಾಡಿಸುವ ತಾನು ಕರ್ಮಗಳನ್ನು ಮಾಡಿಸುತ್ತಾನೆ. ಅಂದರೆ ಇಲ್ಲಿ ಎರಡು ಒಂದು ವಿಧವಾದಂತಹದ್ದು ತಾನು ಕರ್ಮಗಳನ್ನು ಮಾಡ್ತಾನೆ ಅಂದರೆ ಮಾಡಿಸುವ ಅಂದರೆ ಅವರ ಒಳಗೆ ನಿಂತು ಅವರ ಬಿಂಬ ರೂಪಂ ರೂಪಂ ಪ್ರತಿರೂಪ ಬಹು ಅಂತ ಹೇಳಿ ಅಲ್ಟಿಮೇಟ್ ಬಿಂಬ ಪರಮಾತ್ಮ. ಆದರೆ ಆ ಜೀವರಾಶಿಗಳ ಒಳಗೂ ಬಿಂಬ ಅವರಿಗೆ ಅವರು ಅವರನ್ನು ಪ್ರತಿಬಿಂಬನಗಳನ್ನು ಮಾಡಿ ಬಿಂಬ ಪ್ರತಿಬಿಂಬ ಭಾವ ಅಂದರೆ ಏನು? ಬಿಂಬ ಸ್ವತಂತ್ರ ಪ್ರತಿಬಿಂಬ ಅಸ್ವತಂತ್ರ. ಇವರು ಬಿಂಬದಂತೆ ಇದ್ದಾರೆ ಅಂದರೆ ಸ್ವತಂತ್ರರಾಗಿದ್ದಾರೆ ಅಂತಲ್ಲ, ರಿಲೇಟಿವ್ ಆಗಿ ಅವರಿಗಿಂತಲೂ ಸ್ವತಂತ್ರ ಜಾಸ್ತಿ. ಆದರೆ ಅಬ್ಸಲ್ಯೂಟ್ ಸ್ವತಂತ್ರ ಪರಮಾತ್ಮ ಒಬ್ಬನಿಗೆ ಇದೆ, ಮಿಕ್ಕ ಯಾರಿಗೂ ಇಲ್ಲ. ಸೊ ಅವರು ಏನು ಮಾಡ್ತಾ ಇದ್ದಾರೆ? ಆದ್ದರಿಂದ ಮಾಡಿಸುವ ತಾನು ಮಾಡಿ ಮಾಡಿಸುತ್ತಾನೆ ಅಂದರೆ ಅವರ ಒಳಗೆ ನಿಂತು ತಾನು ಮಾಡಿದರೆ ಅವರು ಮಾಡ್ತಾರೆ. ಆದ್ದರಿಂದ ತಾನು ನೀ ಅವರ ಒಳಗೆ ನಿಂತು ಮಾಡಿ ಅವರಿಂದ ಮಾಡಿಸುತ್ತಾನೆ. ಅದು ಪ್ರಸಿದ್ಧವಾಗಿರುವ ಅರ್ಥ, ಅದು ಕರೆಕ್ಟ್ ಅರ್ಥ, ಅದು ಶ್ರೇಷ್ಠ ಮುಖ್ಯವಾದ ಅರ್ಥ. ಬಟ್ ದೇರ್ ಇಸ್ ಅನದರ್ ಹಿಡನ್ ಒಂದು ಮೀನಿಂಗ್ ಕೂಡ. ತಾ ಮಾಡಿ ಮಾಡಿಸುವ, ಮಾಡಿ ಮಾಡಿಸೋದು ಅಂದರೆ ಒಂದು ಕರ್ಮ ತಗೊಂಡ್ರೆ ಅವರು ಮಾಡುವ ಒಂದು ಕರ್ಮವನ್ನು ತಾವು ಮಾಡ್ತಾರೆ, ಅವರಿಂದ ಮಾಡಿಸ್ತಾರೆ. ಸೊ ವಿತ್ ಒನ್ ಕರ್ಮ ದಟ್ ಇಸ್ ಡನ್ ಬೈ ಅದರ್ಸ್ ಅದು ಮಾಡಿ ಮಾಡಿಸುತ್ತಾರೆ. ಇಲ್ಲ ಇನ್ನೊಂದು ತಾ ಮಾಡಿ ಮಾಡಿಸುವ ಅಂದರೆ ಏನು, ಕರ್ಮಗಳ ಕರ್ಮಗಳ ತಾ ಮಾಡಿ ಮಾಡ ಅಂದರೆ ತನಗೆ ಯೋಗ್ಯವಾದ ಕರ್ಮಗಳನ್ನು ತಾವು ಮಾಡ್ತಾರೆ, ಮಿಕ್ಕವರಿಗೆ ಅವರವರಿಗೆ ಯೋಗ್ಯವಾದ ಕರ್ಮಗಳನ್ನು ಅವರನ್ನು ಮಾಡಿಸ್ತಾರೆ. ಅಂದರೆ ಬೇರೆ ಒಂದೇ ಕರ್ಮವನ್ನು ಇಟ್ಟದೆ ಟೂ ಗ್ರೂಪ್ಸ್, ಮುಖ್ಯ ಪ್ರಾಣದೇವರ ಕರ್ಮಗಳು ಅವು ತಾವೇ ಮಾಡ್ತಾರೆ, ಮಿಕ್ಕವರಿಂದ ಮಾಡಿಸುವುದಿಲ್ಲ. ಮಾಡಿಸುವುದು ಮಿಕ್ಕವರಿಗೆ ಯೋಗ್ಯವಾದ ಕರ್ಮಗಳಂದ್ರೆ ಅವರವರಿಗೆ ತಕ್ಕ ಕರ್ಮಗಳನ್ನು ಅವರಿಂದ ಮಾಡಿಸುತ್ತಾರೆ, ಅವು ತಮಗೆ ಲೇಪವಾಗಿದೆ. ಅಫ್ಕೋರ್ಸ್ ಬಿಂಬರೂಪವಾಗಿ ಮಾಡ್ತಾರೆ, ಆದರೆ ಅವುಗಳ ಲೇಪ ತಮಗಿಲ್ಲ. ಸೊ ಹೀಗೆ ಮಿಕ್ಕವರು ಮಾಡಬೇಕಾಗಿದ್ದ ಕರ್ಮಗಳನ್ನು ಅವರಿಂದ ಮಾಡಿಸುವುದು, ತಾವು ಮಾಡಬೇಕಾಗಿದ್ದ ಕರ್ಮಗಳನ್ನು ತಾವು ಮಾಡುವುದು, ಹೀಗೆ ಮಾಡಿ ಮಾಡಿಸುವ ಅನ್ನೋ ಹಿಂಗೋ ಇನ್ನೊಂದು ಅರ್ಥವನ್ನು ನಾವು ನೋಡಬಹುದು. ಹೀಗೆ ತಾ ಮಾಡಿ ಮಾಡಿಸುವ ಹೇಗೆ ಮಾಡಿಸುತ್ತಾರೆ ಅಂದರೆ ಜ್ಞಾನ ಭಕ್ತಿ ಸುರರಿಗೆ, ಸುರರಿಗೆ ದೇವತೆಗಳಿಗೆ, ಮುಕ್ತಿ ಯೋಗ್ಯರಾದವರಿಗೆ, ದೇವತೆಗಳಿಗೆ ಅಂತ ಹೇಳುವುದರ ಮೂಲಕವಾಗಿ ಉಪಲಕ್ಷಣತೆಯ ದೇವಗಳು, ದೇವತೆಗಳು, ಗಂಧರ್ವರು ಎಲ್ಲರೂ, ಮನುಷ್ಯೋತ್ತಮರು ಕೂಡ, ಮನುಷ್ಯ ಜೀವರಾಶಿಗಳ ಒಳಗೂ ಮುಕ್ತಿ ಯೋಗ್ಯರಾದವರು ಇವರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಜ್ಞಾನ ಭಕ್ತಿಯನ್ನು ಕೊಡ್ತಾರೆ. ಜ್ಞಾನ ಭಕ್ತಿ ಸುರರಿಗೆ, ಸುರರಿಗೆ ಸುರಸದೃಶರಾದಂಥವರಿಗೆ, ಭೂಸುರರಿಗೂ, ಅಂದರೆ ಭೂಮಿಯಲ್ಲಿರುವ ಜ್ಞಾನಿಗಳಿಗೆ, ಭೂಸುರರಂದರೆ ಬ್ರಾಹ್ಮಣರು, ಭೂಮಿಯಲ್ಲಿರುವ ದೇವತೆಗಳು, ಇಲ್ಲ ಅದು ಬ್ರಾಹ್ಮಣ ಬ್ರಹ್ಮಂ ಬ್ರಹ್ಮದೇ ಅಂದರೆ ಪರಮಾತ್ಮನನ್ನು ಕುರಿತು ಅಣತಿ ಗಚ್ಚತಿ, ಪರಮಾತ್ಮನನ್ನು ಕುರಿತು ಹೋಗುವವರು ಬ್ರಾಹ್ಮಣ ಬ್ರಾಹ್ಮಣರು, ಅವರು ಬ್ರಾಹ್ಮಣರು, ಬ್ರಹ್ಮ ಪರಮಾತ್ಮ ಅವನ ಕಡೆ ಅಣತಿ ಗಚ್ಚತಿ, ಆದ್ದರಿಂದ ಅವರು ಬ್ರಾಹ್ಮಣರು, ಭೂಸುರರು. ಸೊ ಅದರ ಸುರರಿಗೆ ಅಂದರೆ ಭೂಸುರರಿಗೆ, ಬ್ರಾಹ್ಮಣರಿಗೆ, ಬ್ರಹ್ಮಜ್ಞಾನವುಳ್ಳವರಿಗೆ, ಅವರಿಗೆ ಜ್ಞಾನ ಭಕ್ತಿಯನ್ನು ಕೊಡ್ತಾನೆ ಮುಖ್ಯ ಪ್ರಾಣದೇವರು. ಮಿಶ್ರ ಜ್ಞಾನ ಮಧ್ಯಮ ಮಧ್ಯಮ ಜೀವರಾಶಿಗಳಿಗೆ, ನಿತ್ಯ ಸಂಸಾರಿಗಳಿಗೆ, ಅಂದರೆ ಇಲ್ಲಿ ಮಧ್ಯಮ ಜೀವರಾಶಿಗಳಂದರೆ ನಿತ್ಯ ಸಂಸಾರಿಗಳು, ಲಿಂಗಭಂಗಾಗಿ ನಿತ್ಯ ಸಂಸಾರಕ್ಕೆ ಹೋದವರು, ಇಲ್ಲ ನಿತ್ಯ ಸಂಸಾರಿಗಳು ಅಂದರೆ ಇನ್ನೂ ಸಾಧನೆಯನ್ನು ಮಾಡ್ತಾ ಇರುವ ನಿತ್ಯ ಸಂಸಾರಿಗಳು, ಇವರೆಲ್ಲರಿಗೂ ಕೂಡ ಮಿಶ್ರ ಜ್ಞಾನವನ್ನು ಕೊಡುವವರಾಗಿದ್ದಾರೆ. ಸೊ ಮಿಶ್ರ ಜ್ಞಾನ ಮಧ್ಯಮ ಜೀವರಿಗೆ, ಅಜ್ಞಾನ ಮೋಹದ್ವೇಷಗಳ ದೈತ್ಯರಿಗೆ ಕೊಡುತ್ತಿಪ್ಪ. ದೈತ್ಯರಿಗೆ ಅಜ್ಞಾನವನ್ನು, ಮೋಹವನ್ನು, ದ್ವೇಷವನ್ನು, ಮೂರನ್ನು, ಅಜ್ಞಾನ ಮೋಹ ದ್ವೇಷ ಇಷ್ಟೇನಾ ಅಂದರೆ ಇಷ್ಟೇ ಅಲ್ಲ, ಅವರಿಗೆ ಇನ್ನೂ ಬೇರೆ ಬೇರೆ ಅವಲಕ್ಷಣಗಳು, ಇವು ಉಪಲಕ್ಷಣತೆಯ, ಇವೆಲ್ಲ ಕೊಡ್ತಾರೆ. ಅಜ್ಞಾನ ಮೋಹ ದ್ವೇಷ ಅಷ್ಟೇ ಅಲ್ಲದೆ ಬೇರೆ ವಿಧವಾದ ಕೆಲಸಗಳನ್ನು ಕೂಡ ಅವರಿಗೆ ಕೊಡ್ತಾರೆ. ದೈತ್ಯರಿಗೆ ಕೊಡುತ್ತಿಪ್ಪ, ಈ ವಿಧವಾಗಿ ದೈತ್ಯರಿಗೆ ಕೊಡುವವರಾಗಿದ್ದಾರೆ ಮುಖ್ಯ ಪ್ರಾಣದೇವರು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ವಿಧವಾಗಿ ನೆಕ್ಸ್ಟ್ ಸಂಧಿ ಬರುವ ದೈತ್ಯ ತಾರತಮ್ಯ ಸಂಧಿಗೆ ಒಂದು ಪೀಠಿಕೆಯನ್ನು ಹಾಕಿದಂತೆ, ಯಣ ತಾರತಮ್ಯ ಸಂಧಿಯಲ್ಲೇ ಈ ದೈತ್ಯರ ಬಗ್ಗೆ, ಅವರಿಂದ ಮುಖ್ಯ ಪ್ರಾಣದೇವರು ಮಾಡಿಸುವ ಕಾರ್ಯಗಳ ಬಗ್ಗೆ ಇವೆಲ್ಲವೂ ಹೇಳುವುದರ ಮೂಲಕವಾಗಿ, ಅಷ್ಟೇ ಅಲ್ಲದೆ ಅವರು ತ್ರಿವಿಧ ಜೀವರಾಶಿಗಳ ಒಳಗೆ ತಮಯೋಗ್ಯರಾಗಿದ್ದಾರೆ ಇವೆಲ್ಲವೂ ಹೇಳುವುದರ ಮೂಲಕವಾಗಿ ಮುಂಚೆ ಬರುವ ದೈತ್ಯತಾರ ಸಮಯದೊಂದಿಗೆ ಒಂದು ಪೀಠಿಕೆಯನ್ನು ಹಾಕಿದಂತೂ ಆಗುತ್ತೆ. ಸೊ ಜ್ಞಾನ ಮೋಹ ದ್ವೇಷಗಳ ದೈತ್ಯರಿಗೆ ಕೊಡುತ್ತಿಪ್ಪ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಇದು ಕೊನೆಯಾದ ಪದ್ಯ. ಸೊ ಇದು ದೇವದೈತ್ಯರ ತಾರತಮ್ಯವ ನೀ ವಿಧರಿ ತಿಳಿದೆಲ್ಲರೋಳು ಲಕ್ಷ್ಮೀವರನೆ ಸರ್ವೋತ್ತಮನು ಎಂದರಿದು ನಿತ್ಯದ ಸೇವಿಸುವ ಭಕ್ತರಿಗೊಳಿದು ಸುಖವೀವ ಸರ್ವತ್ರದಲ್ಲಿ ಸುಖಮಯ ಶ್ರೀ ವಿರಿಂಚಾದ್ ಯಮರನು ಜಗನ್ನಾಥ ವಿಠಲನು ಅಂತೇಳಿ. ಇಲ್ಲಿ ದೇವತೆಗಳ ತಾರತಮ್ಯ, ದೈತ್ಯರ ತಾರತಮ್ಯ ಎರಡನ್ನು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ತಾರತಮ್ಯವನ್ನು ತಿಳಿಯುವುದು ಸರಿ, ಭಗವಂತ ಅವರೊಳಗೆ ನಿಂತು ಅವರಿಂದ ಮಾಡಿಸುತ್ತಾನೆ, ಅವರ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಅವರ ಉಪಾಸನೆಯನ್ನು ಅವರ ಸೇವೆಯನ್ನು ಮಾಡಿದಂತಾಗತ್ತೆ ಸರಿ. ದೈತ್ಯರು ಕೆಟ್ಟವರು ಅಂತ ತಿಳಿದ್ರೆ ಸಾಕಾಗೋದಿಲ್ಲವ, ದೈತ್ಯರ ತಾರತಮ್ಯ ಯಾಕೆ ತಿಳಿಯಬೇಕು? ವಾಟ್ ಇಸ್ ದ ಪರ್ಪಸ್ ಆಫ್ ನೋಯಿಂಗ್ ತಾರತಮ್ಯ ಅಂತ ದೈತ್ಯಾಸ್, ಅದರಿಂದ ನಮಗೇನು ಪ್ರಯೋಜನವಾಗಲಿಕ್ಕಿದೆ, ಯಾಕೆ ಅದು ತಿಳಿಯಬೇಕು ಅನ್ನುವ ಪ್ರಶ್ನೆ ಮೂಡತ್ತೆ. ಸೊ ಅಲ್ಲಿ ದೇವದೈತ್ಯರ ಹೇಳ್ತಾ ಇದ್ದಾರೆ, ದೇವದೈತ್ಯರ ತಾರತಮ್ಯವನ್ನು ಈ ವಿಧದಲ್ಲಿ ತಿಳಿದು ಎಲ್ಲರೂ ಲಕ್ಷ್ಮೀವರೇ ಸರ್ವೋತ್ತಮನೇ ಎಂದರಿದು ನಿತ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ತಾರತಮ್ಯವನ್ನು ತಿಳಿಯಬೇಕು, ತಿಳಿದ್ರೆ ಭಗವಂತ ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಗೂಢವಾಗಿದೆ, ಅವರ ತಾರತಮ್ಯವನ್ನು ಯಾಕೆ ತಿಳಿಯಬೇಕು ಅನ್ನುವುದು ಸ್ಪಷ್ಟವಾಗಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನಾವು ಮನನ ಮಾಡಿದರೆ ಇಲ್ಲಿ ಇರುವ ಶಬ್ದಗಳನ್ನು ಸ್ವಲ್ಪ ಒಳಗೆ ಹೋದರೆ ಅದು ನಮಗೆ ಸ್ವಲ್ಪ ಗೊತ್ತಾಗತ್ತೆ. ದೈತ್ಯರ ತಾರತಮ್ಯ ಯಾಕೆ ತಿಳಿಯಬೇಕು ಅಂತ ಹೇಳಿದ್ರೆ, ಎಲ್ಲರ ಒಳಗೆ ಆ ದೈತ್ಯರ ಒಳಗೆ ಕೂಡ ಲಕ್ಷ್ಮೀವರ ಲಕ್ಷ್ಮೀಪತಿಯಾದ ನಾರಾಯಣ, ವಾಯುದೇವರು ಇವರೆಲ್ಲರೂ ಅವರ ಒಳಗೆ ನಿಂತಿದ್ದಾರೆ ಅನ್ನೋದು ವಿಷಯವೂ ಗೋಚರವಾಗತ್ತೆ. ಅವರಿಂದ ಆ ದೈತ್ಯರು ಸ್ವತಂತ್ರರಲ್ಲ, ಅವರು ಕೆಟ್ಟ ಕೆಲಸಗಳನ್ನು ತಾವು ಸ್ವತಂತ್ರವಾಗಿ ಮಾಡೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರಲ್ಲಿರುವ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಆ ದೈತ್ಯರಲ್ಲಿ ಕೂಡ ದ್ವೇಷದಲ್ಲಿ ಹೆಚ್ಚು, ಅಂದ್ರೆ ಎಷ್ಟು ದ್ವೇಷ ಇದ್ರೆ ಅಷ್ಟು ಕಡಿಮೆ, ದೇ ಆರ್ ಬಾಟಮ್, ಆರ್ ಇಫ್ ಯು ಟೇಕ್ ದ ಅಮೌಂಟ್ ತಗೊಂಡ್ರೆ ಅಮೌಂಟ್ ಆಫ್ ಸಾಧನೆ ಅವರಿಂದ ಮಾಡೋದು ಯಾರು ಕಳಗೆ ತುಂಬಾ ಕಳಗಿದ್ದಾರೋ ಅವರು ಅಮೌಂಟ್ ಆಫ್ ದ್ವೇಷ, ಅಮೌಂಟ್ ಆಫ್ ಅಜ್ಞಾನದಲ್ಲಿ ಮೇಲೆ ಇದ್ದಾರೆ. ಅಂದ್ರೆ ಮ್ಯಾಕ್ಸಿಮಮ್ ಇಗ್ನೋರೆನ್ಸ್, ಮ್ಯಾಕ್ಸಿಮಮ್ ದ್ವೇಷ ಪರಮಾತ್ಮನ ಬಗ್ಗೆ ಇರುವವನು ಕಲಿಪುರುಷ. ಈ ವಿಧವಾಗಿ ಕಲಿಪುರುಷ ಮೇಲೆ ಇದ್ದಾನೆ ಅಂದ್ರೆ ಬಾಟಮ್ ರಿವರ್ಸ್ ಮಾಡಿದ್ರೆ ಅಲ್ಲಿ ಮೇಲಿದ್ದಾನೆ ಅಂತ ಅರ್ಥ. ಅಂದ್ರೆ ಆ ಬಾಟಮ್ನು ನಾವು ನೋಡುವ ದೃಷ್ಟಿಯಲ್ಲಿ ನೋಡಿದ್ರೆ ಆವಾಗ ಅವನು ಮೇಲಿದ್ದಾನೆ ಅಂದ್ರೆ ಇವರೆಲ್ಲರಿಗಿಂತ ಕಡಿಮೆ ದೋಷವನ್ನಲ್ಲಿದೆ ಅಂತಲ್ಲ, ಇವರೆಲ್ಲರಿಗಿಂತ ಜಾಸ್ತಿ ದೋಷ ಇದೆ. ಸೊ ಎಲ್ಲರಿಗಿಂತ ಮೇಲೆ ಅವನು ಇದ್ದಾನೆ ಅಂದ್ರೆ ನೆಗೆಟಿವ್ ರೆಲ್ಮ್ನಲ್ಲಿ ಎಲ್ಲರಿಗಿಂತ ಮೇಲೆ ಇದ್ದಾನೆ. ಇನ್ ದ ನೆಗೆಟಿವ್ ಡೈರೆಕ್ಷನ್ ಹಿ ಇಸ್ ದ ಹೈಯೆಸ್ಟ್ ಅಂತೀವಿ, ನೆಗೆಟಿವ್ ಡೈರೆಕ್ಷನ್ ಹೈಯೆಸ್ಟ್. ಸೊ ಹೀಗೆ ಸೊ ಅವರಲ್ಲಿ ಇರುವ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಭಗವಂತನ ಮಹಾತ್ಮ್ಯ ಜ್ಞಾನ ನಮಗೆ ಉಂಟಾಗಬೇಕು. ಎಲ್ಲರ ಎಲ್ಲ ವಿಧವಾದ ಸಾಧನೆಗಳ ಅಲ್ಟಿಮೇಟ್ ಗೋಲ್ ಏನು ಅಂತ ಹೇಳಿದ್ರೆ ಭಗವಂತನ ಮಹಿಮೆ ತಿಳಿಯಬೇಕು. ದೈತ್ಯರ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಭಗವಂತನ ಮಹಿಮೆ ಹೇಗೆ ಬರುತ್ತೆ ನಮಗೆ, ಎರಡು ವಿಧವಾಗಿ ಬರುತ್ತೆ. ಒಂದು, ದೈತ್ಯರು ಹಾಗೆ ದ್ವೇಷವನ್ನು ಮಾಡುವುದರ ಮೂಲಕವಾಗಿ ಎಷ್ಟೆಷ್ಟು ದ್ವೇಷ ಮಾಡಿದರೆ ಅಷ್ಟಷ್ಟು ಕಳೆದಿದ್ದಾರೆ. ಇದರ ಮೂಲಕವಾಗಿ ನಮಗೇನು ಗೋಚರ ಆಗುತ್ತೆ, ನಾವು ಎಷ್ಟೆಷ್ಟು ಭಗವಂತನ ಮೇಲೆ ಭಕ್ತಿ ಮಾಡಿದರೆ ಅಷ್ಟಷ್ಟು ಮೇಲಕ್ಕೆ ಹೋಗ್ತೀವಿ. ಎಷ್ಟೆಷ್ಟು ದ್ವೇಷ ಮಾಡಿದರೆ ಅಷ್ಟಷ್ಟು ಕಳೆಗೆ ಹೋಗ್ತಾರೆ ಅಂದರೆ ಎಷ್ಟೆಷ್ಟು ಭಕ್ತಿ ಮಾಡಿದರೆ ಅಷ್ಟಷ್ಟು ಮೇಲಕ್ಕೆ ಹೋಗ್ತಾರೆ ಅನ್ನೋದು. ಅಂದರೆ ನಮ್ಮ ಯೋಗ ನಾವು ದೇವತೆಗಳಿಗಿಂತ ಜಾಸ್ತಿ ಸಾಧನೆ ಮಾಡ್ತೀವಿ ಅಂತ ಹೊರಡೋದಲ್ಲ, ಅದು ಸಾಧ್ಯವೇ ಇಲ್ಲ. ನಮ್ಮ ಯೋಗ್ಯತೆ ಅನಿಸ್ತು, ನಮ್ಮ ಯೋಗ್ಯತೆಯಲ್ಲಿಯೇ ವಿತ್ ಇನ್ ಅವರ್ ಬೌಂಡ್ಸ್ ನಮಗೆ ಎಷ್ಟು ಮ್ಯಾಕ್ಸಿಮೈಸ್ ಆಗುತ್ತೋ ಅಷ್ಟು ಭಗವಂತನ ಬಗ್ಗೆ ನಾವು ಚಿಂತನೆಯನ್ನು ಭಕ್ತಿಯನ್ನು ಮಾಡಿದರೆ ಭಗವಂತ ಒಲಿತಾನೆ. ಸೊ ಆ ದೈತ್ಯರ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಅವರಿಂದ ಭಗವಂತ ಆ ತಾರತಮ್ಯಾನುಸಾರವಾಗಿ ಸಾಧನೆಗಳನ್ನು ಮಾಡಿಸುತ್ತಾನೆ, ಅದು ಅವನ ದೊಡ್ಡತನ ಅಂತ ತಿಳಿಯುವುದು ಒಂದು, ಅದು ಒಂದು ವಿಧವಾದ ಮಹಾತ್ಮ್ಯ ಜ್ಞಾನ. ಇನ್ನೊಂದು ವಿಧವಾದ ಮಹಾತ್ಮ್ಯ ಜ್ಞಾನ, ಹಾಗೆ ದ್ವೇಷ ಮಾಡುವುದರ ಮೂಲಕವಾಗಿ ಕಳಗೆ ಹೋದರೆ ಭಕ್ತಿ ಮಾಡುವುದರ ಮೂಲಕವಾಗಿ ಮೇಲೆ 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 ಹೋಗ್ತಾರೆ. ಆದ್ದರಿಂದ ಭಗವಂತನ ಮೇಲೆ ಭಕ್ತಿಯನ್ನು ಅಷ್ಟಷ್ಟು ಹೆಚ್ಚಾಗಿ ಮಾಡಬೇಕು ಅನ್ನುವ ಜ್ಞಾನವೂ ನಮಗೆ ಬರಬೇಕು ಆ ದೈತ್ಯರ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ. ಸೊ ನಮ್ಮ ಸಾಧನೆಯನ್ನು ಮುಂದುವರಿಸುವುದಕ್ಕೆ ದೈತ್ಯರ ತಾರತಮ್ಯ ಹೇಗೆ ಉಪಯೋಗಕಾರಿ ಆಗುತ್ತೆ ಅಂತ ಹೇಳಿದ್ರೆ, ಬೈ ಅವಾಯ್ಡಿಂಗ್ ದಿ ದೈತ್ಯಸ್ ಪ್ಲಸ್ ಬೈ ಪ್ರೇಯಿಂಗ್ ದ ಲಾರ್ಡ್ ಆ ದೈತ್ಯರ ಪ್ರಭಾವ ನಮ್ಮ ಮೇಲೆ ಬೀಳದೇ ಇರಲಿ ಅಂತ ಹೇಳುವುದಕ್ಕಾಗಿಯೂ, ಪ್ಲಸ್ ಆಯಾ ದೈತ್ಯರು ಎಲ್ಲೆಲ್ಲಿದ್ದಾರೆ ಅಂತ ತಿಳಿಯುವುದರ ಮೂಲಕವಾಗಿ ಅವರೆಲ್ಲರೂ ಅಲ್ಲಲ್ಲಿ ಇರುವುದಕ್ಕೆ ಭಗವಂತನೇ ಮೂಲಭೂತವಾದ ಕಾರಣ ಆಗಿದ್ದಾನೆ, ಅವನು ವಾಯುದೇವರ ಮೂಲಕವಾಗಿ ಮಾಡಿಸುತ್ತಾನೆ ಅನ್ನುವ ಜ್ಞಾನವು ನಮಗೆ ಬರುತ್ತೆ. ಇವಿಷ್ಟು ಆಗಬೇಕು ಅದರಿಂದ. ಸೊ ಈ ವಿಧವಾಗಿ ತಿಳಿದು ಎಲ್ಲರೋಳು ಲಕ್ಷ್ಮೀವರನೇ, ವರ ಅಂದ್ರೆ ಪತಿ, ಲಕ್ಷ್ಮೀವರ ಲಕ್ಷ್ಮೀಪತಿಯಾದಂತಹ ನಾರಾಯಣನೇ ಸರ್ವೋತ್ತಮನು ಎಂದು ಅರಿದು ನಿತ್ಯದಲ್ಲಿ, ಹೀಗೆ ತಿಳಿದವರಾಗಿ ಪ್ರತಿದಿನವೂ ಸಾಧನೆಯನ್ನು ಮಾಡಿದರೆ ನಿತ್ಯದಲ್ಲಿ ಸೇವಿಸುವ ಭಕ್ತರಿಗೆ, ಹಾಗೆ ಸೇವನೆ ಮಾಡುವಂತಹ ಭಗವಂತನ ಸೇವೆ ಮಾಡುವಂತಹ ಭಕ್ತರಿಗೆ ಒಲಿದು ಭಗವಂತ ಅವರನ್ನು ರಕ್ಷಣೆ ಮಾಡುತ್ತಾ ಅವರಕ್ಕೆ ಒಲಿದವನಾಗಿ ಸುಖವೀವ ಅವರಿಗೆ ಸುಖವನ್ನು ಕೊಡ್ತಾನೆ. ಅವನು ಎಂಥವನು, ಯಾರು ಸುಖವನ್ನು ಕೊಡ್ತಾನೆ, ಜಗನ್ನಾಥ ವಿಠಲ ಕೊಡ್ತಾನೆ. ಎಲ್ಲಿ ಕೊಡ್ತಾನೆ, ಸರ್ವತ್ರದಲ್ಲಿ ಎಲ್ಲ ಜಾಗ, ಅಂದ್ರೆ ಈಹ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಲೋಕಗಳಲ್ಲಿಯೂ ಕೂಡ ನಮಗೆ ಸುಖವನ್ನು ಪ್ರದಾನ, ಅಂದ್ರೆ ಹಾಗೆ ಸೇವೆ ಮಾಡುವವರಿಗೆ ಭಕ್ತರಿಗೆ ನಾವು ಸೇವೆ ಮಾಡಿದ್ರೆ ನಮಗೂ ಭಗವಂತ ಆ ಸುಖವನ್ನು ಕೊಡ್ತಾನೆ. ಸರ್ವತ್ರದಲ್ಲಿ ಎಲ್ಲ ಜಾಗಗಳಲ್ಲಿಯೂ ಸುಖವನ್ನು ಕೊಡ್ತಾನೆ. ಹಾಗೆ ಸುಖವನ್ನು ಕೊಡುವವನು ಜಗನ್ನಾಥ ವಿಠಲನಾಗಿದ್ದಾನೆ. ಅವನ ಲಕ್ಷಣಗಳು ಹೇಗಿದೆ ಅಂದ್ರೆ, ಅವನು ಸುಖಮಯ ಶ್ರೀ ವಿರಿಂಚಿ ಆದಿ ಅಮರನುತ, ಅಂದ್ರೆ ಅವನು ಸುಖಮಯ, ಜ್ಞಾನಾನಂದಮಯ, ಆನಂದಮಯ, ಸುಖಮಯ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂತ ಹೇಳಿ. ಅಷ್ಟೇ ಅಲ್ಲದೆ ಅವನು ಶ್ರೀ ವಿರಿಂಚಾದಿ ಅಮರನುತ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದಲೂ ಅಂದ್ರೆ ಬ್ರಹ್ಮದೇವರು, ವಿರಿಂಚ ವಿರಿಂಚಿ ಎರಡು ಬ್ರಹ್ಮವನ್ನೇ ಹೇಳುವಂತಹ ಶಬ್ದಗಳು. ವಿರಿಂಚ ಅಂದರು ವಿರಿಂಚಿ ಅಂದರು ಬ್ರಹ್ಮದೇವರೇ. ಸೊ ವಿರಿಂಚಾದಿ ಅಂದ್ರೆ ವಿರಿಂಚ ಅಂತ ಕರೆಯಲ್ಪಡುವ ಬ್ರಹ್ಮದೇವರು ಮುಂತಾದಂತಹ ಆದಿ, ಅವರನ್ನು ಮುಂದೆ ಇಟ್ಕೊಂಡು ಅಮರನುತ ಅಂದ್ರೆ ಆದಿ ಎಟ್ಸೆಟ್ರಾ ಅಂತ, ಇಲ್ಲ ಆದಿ ಅವರ ಆದಿಯಾಗಿ ಉಳ್ಳಂತಹ ಅಮರರು ದೇವತೆಗಳು, ಅವರಿಂದ ನುತ ಕೀರ್ತಿಸಲ್ಪಡುವವನಾಗಿದ್ದಾನೆ ಜಗನ್ನಾಥ ವಿಠಲ ಅಂಥೇಳಿ. ಇಲ್ಲಿ ಈ ವಿಧವಾಗಿ ಆ ಜಗನ್ನಾಥ ವಿಠಲನ್ನು ನಮ್ಮ ಹಾಗೆ ಭಕ್ತರಿಗೆ ಸೇವಿಸುವಂತಹ ಭಕ್ತರಿಗೆ ತಾರತಮ್ಯವನ್ನು ಜ್ಞಾನವನ್ನು ಪಡೆದು ಸೇವಿಸುವ ಭಕ್ತರಿಗೆ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂಥೇಳಿ ಇಲ್ಲಿ ತಾರತಮ್ಯದ ಅಣುತಾರತಮ್ಯ ಸಂಧಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ. ಸೊ ಈ ಅಣುತಾರತಮ್ಯ ಸಂಧಿ ಆದ ಮೇಲೆ ಈ ತಾರತಮ್ಯದ ವಿಷಯ ಅಷ್ಟೊಂದು ಮಹತ್ವಪೂರ್ವಕವಾಗಿದೆ, ಅವಶ್ಯಕವಾಗಿದೆ. ಆದ್ದರಿಂದ ನೆಕ್ಸ್ಟ್ ಸಂಧಿಯಲ್ಲಿ ಇದು 30ನೇ ಸಂಧಿ ಶಂಕರ್ಷ್ಣವರ ವ್ಯಾಖ್ಯಾನದ ಪುಸ್ತಕ ಪ್ರಕಾರ. ಸೊ ಮಿಕ್ಕ ವ್ಯಾಖ್ಯ ಪುಸ್ತಕಗಳು ಕೂಡ ಇದು ಇಲ್ಲಿಗೆ ಬರುವ ಹೊತ್ತಿಗೆ ಎಲ್ಲ ಕೂಡ ಎಲ್ಲ ಪುಸ್ತಕಗಳಲ್ಲೂ ಕೂಡ 30ನೇ ಸಂಧಿ ದೈತ್ಯತಾರ ಸಂಧಿಯೇ ಆಗಿದೆ. ಸೊ ಅದನ್ನು ಇವತ್ತು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಸೊ ಮುಂಚಿನ ಸಂಧಿಗೂ ಅದೇ ಮಂಗಳ. ಸೊ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಂತ ಹೇಳುವುದರ ಮೂಲಕವಾಗಿ ಅಣುತಾರತಮ್ಯ ಸಂಧಿಯ ಮಂಗಳ ಮತ್ತು ದೈತ್ಯತಾರತಮ್ಯ ಸಂಧಿಯನ್ನು ಮೊದಲಿಡುವಾಗ ಮತ್ತು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ಸಂಧಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಶೀಷ ಮುಕ್ತ ಮುಕ್ತ ಸುರವರ ವಾಸುದೇವಗೆ ಭಕ್ತಿಯಲ್ಲಿ ಕಮಲಾಸನನು ಪೇಳಿದನು ದೈತ್ಯ ಸ್ವಭಾವ ಗುಣಗಳನು ಅಂತ ಹೇಳಿ. ಕಮಲಾಸನ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೆ ವಾಸುದೇವನಿಗೆ ಭಕ್ತಿಯಿಂದ ಹೇಳಿದ್ದಾನೆ. ಅಂದ್ರೆ ದೇವರಿಗೆ ಗೊತ್ತಿಲ್ಲ, ಅವರಿಗೆ ಚತುರ್ಮುಖ ಬ್ರಹ್ಮ ಉಪದೇಶ ಮಾಡ್ತಾ ಇದೆ ಅಂತ ನಾವು ಯಾವತ್ತು ತಿಳಿಯಬಾರದು. ಇದು ಭಗವಂತನ ಕೀರ್ತನ ರೂಪಕವಾಗಿ ಹೇಳಿದರು. ಅಂದ್ರೆ ದೈತ್ಯತಾರತಮ್ಯ ಸಂಧಿಯನ್ನು ಹೇಳುವ ಈ ದೈತ್ಯತಾರತಮ್ಯವನ್ನು ಹೇಳುವುದು ಕೂಡ ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೆ ಒಂದು ಪುಷ್ಪಾರ್ಚನೆ ಮಾಡಿದಂತೆ ದೈತ್ಯತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಇದು ದೈತ್ಯತಾರತಮ್ಯ ಭಗವಂತನಿಗೆ ಹೇಗೆ ಕೀರ್ತಿಸುವಂತೆ ಆಗತ್ತೆ, ಅವನನ್ನು ಹೊಗಳಿದಂತೆ ಆಗತ್ತೆ, ಅವನ ಗುಣಗಾನ ಮಾಡಿದಂತೆ ಹೇಗಾಗತ್ತೆ ಅಂದ್ರೆ ಈ ದೈತ್ಯರಲ್ಲಿ ಇರುವ ತಾರತಮ್ಯಾನುಸಾರವಾಗಿ ಅವರು ಅಸ್ವತಂತ್ರರೇ, ಅವರ ಒಳಗೆ ನಿಂತು ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಅವರಲ್ಲಿ ನಿಂತು ಭಗವಂತ ಅವರಿಂದ ಅವರವರ ಯೋಗ್ಯತಾನುಸಾರವಾಗಿ ಮಾಡಿ ಮಾಡಿಸುತ್ತಾನೆ, ಅವರಿಂದ ಕೆಟ್ಟ ಕೆಲಸಗಳು ಮಾಡಿಸುವುದು ಭಗವಂತನೇ ಅಂತ ಆ ಭಗವಂತನ ಮಹಿಮೆಯನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕು. ದೈತ್ಯರು ಕೆಟ್ಟವರಾಗಿದ್ದಾರೆ. ಸೊ ಅವರ ತಾರತಮ್ಯವನ್ನು ಹೇಳುವುದರ ಮೂಲಕವಾಗಿ ಹೌ ಟು ಗಾರ್ಡ್ ಅವರ್ ಸೆಲ್ಫ್ ಫ್ರಮ್ ದೇ, ನಾವು ಅವರಿಂದ ರಕ್ಷಣೆ ಹೇಗೆ ಪಡೆಯಬೇಕು. ಸರಿ, ಅವರನ್ನು ತಿಳಿಯುವುದರ ತಾರತಮ್ಯ ತಿಳಿಯುವುದರ ಮೂಲಕವಾಗಿ ರಕ್ಷಣೆ ಬಂದುಬಿಡುತ್ತಾನೆ? ಇಲ್ಲ, ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಅವರವರ ಶಕ್ತಿ ಎಂತಹದ್ದನ್ನು ತಿಳಿದು ಅಂತಹ ಶಕ್ತಿ ಆ ಕಲಿಪುರುಷನಿಗಿಂತ ಅತ್ಯಧಿಕ ಶಕ್ತಿ ಉಳ್ಳಂತಹ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಮುಖ್ಯ ಪ್ರಾಣದೇವರ ಅನುಗ್ರಹ ಮಾತ್ರವಲ್ಲದೆ ಲಕ್ಷ್ಮೀ ಅನುಗ್ರಹ, ನಾರಾಯಣ ಅನುಗ್ರಹ, ಚತುರ್ಮುಖ ಬ್ರಹ್ಮದೇವರ ಅನುಗ್ರಹ, ಎಲ್ಲರ ಅನುಗ್ರಹವನ್ನು ನಾವು ಪಡೆಯಬೇಕು. ಈ ದೈತ್ಯರ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಎಕ್ಸಿಕ್ಯೂಟಿಂಗ್ ದ ಕಾಷನ್ ಆರ್ ಟೇಕ್ ಕಾಷನ್ ಆಗಿರುವಂತಹದನ್ನೇ ಅವರವರ ದಿಂದ ನಮ್ಮನ್ನು ನಾವು ಅಂದ್ರೆ ಭಗವಂತ ಕಾಪಾಡುವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ಸಂಧಿ ಸೂಚನೆಯಲ್ಲಿ ಆ ಚತುರ್ಮುಖ ಬ್ರಹ್ಮದೇವರು ದೈತ್ಯ ಸ್ವಭಾವಗಳನ್ನು ವಾಸುದೇವನಿಗೆ ಶಿವನಾರಾಯಣನಿಗೆ ಭಕ್ತಿಯಲ್ಲಿ ಪೇಳಿದನು, ಭಕ್ತಿಯಿಂದ ಕೂಡಿದವರಾಗಿ ಹೇಳ್ತಾ ಇದ್ದಾರೆ. ಶೀಷ ಮುಕ್ತ ಮುಕ್ತ ಸುರವರ ಅಂತ ಹೇಳಿ ಇಲ್ಲಿ ಶೀಷ ಲಕ್ಷ್ಮೀಪತಿ ನಾರಾಯಣ ಮುಕ್ತ ಮುಕ್ತರಿಗೂ ಅಮುಕ್ತ ಆಗದೇ ಇರುವಂತಹ ಅವರು ಈ ಸೊ ಸುರವರ ವಾಸುದೇವ. ಸೊ ಈ ಸುರವರ ವಾಸುದೇವ, ಸೊ ವಾಸುದೇವನಿಗೆ ಈ ವಿಶೇಷಣಗಳೆಲ್ಲ. ವಾಸುದೇವನು ಎಂಥವನು? ಶ್ರೀಮನ್ನಾರಾಯಣ ಶೀಷನಾಗಿದ್ದಾನೆ ವಾಸುದೇವ, ಶೀಷ ಲಕ್ಷ್ಮೀಪತಿ ವಾಸುದೇವ. ಮುಕ್ತರಿಗೂ ಅಮುಕ್ತರಿಗೂ ಕೂಡ ಸುರವರ ಅಂದ್ರೆ ಮುಕ್ತಾಮುಕ್ತ ಸುರವರ, ಮುಕ್ತರಾದ ದೇವತೆಗಳು ಅಮುಕ್ತರಾದ ದೇವತೆಗಳು ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಅಂದ್ರೆ ಈಗ ಅಮುಕ್ತ ದೇವತೆಗಳಿಗಿಂತಲೂ ಮಾತ್ರ ಶ್ರೇಷ್ಠನಲ್ಲ ನಾರಾಯಣ, ಮುಕ್ತ ಅಮುಕ್ತ ಅಂದ್ರೆ ಸಮಸ್ತ ಜೀವರಾಶಿಗಳಿಗೆ ಅಂದ್ರೆ ಸರ್ವೋತ್ತಮ ಅಂತ ಹೇಳುವಂತಹದ್ದು. ಅವನು ಮುಕ್ತಾಮುಕ್ತ ಸುರವರ, ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ, ಮುಕ್ತ ಅಮುಕ್ತ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಅಂತಹ ವಾಸುದೇವನಿಗೆ ಭಕ್ತಿಯಿಂದ ಕಮಲಾಸನಾದ ಚತುರ್ಮುಖ ಬ್ರಹ್ಮದೇವರು ದೈತ್ಯ ಸ್ವಭಾವ ಗುಣಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಸಂಧಿ ಸೂಚನೆಯನ್ನು ಕೊಟ್ಟು ಇದನ್ನು ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಎನಗೆ ನಿನ್ನಲ್ಲಿ ಭಕುತಿ ಜ್ಞಾನಗಳೆನು ತಿಹವು ಪ್ರಾಣನಲ್ಲಿ ತಿಳಿಯದೆ ಹನುಮದಾದ್ಯವತಾರಗಳ ಭೇದಗಳ ಪೇಳುವವ ಧನುಜ ಘೋರ ಅಂಧ ತಮಸಿಗೆ ಯೋಗ್ಯನು ನ ಸಂಶಯ ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪ ಇಲ್ಲ ಭೇದಿಪ ಛೇದಿಪ ನಿಂದ ನಬ್ಜ ಭವ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಪಾಠ ಘೋರಾಂಧಂತಮಸಿಗ್ ಯೋಗ್ಯ ಅಂತ ಕೆಲವು ಪುಸ್ತಕಗಳಿದೆ. ಅದಕ್ಕಿಂತ ಇಲ್ಲಿ ನಮಗೆ ಘೋರಾಂಧ ತಮಸಿಗೆ ಯೋಗ್ಯನು ಅಂತ ಹೇಳೋದು ಅಲ್ಲಿ ಧನುಜ ಘೋರಾಂಧ ತಮಸಿಗೆ ಯೋಗ್ಯನು ಇದು ಆ ಸೈಟ್ನಲ್ಲಿ ಹಾಕಿದ್ದ ರೀತಿಯಲ್ಲಿ ಹೇಳಿದ್ರೆ ಸುಲಭವಾಗಿ ಹೇಳಬಹುದು. ಸೊ ಎನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳೆನಿತಿ ಹವು ಪ್ರಾಣನಲ್ಲಿ ತಿಳಿಯದೆ ಹನುಮದಾದ್ಯವತಾರಗಳ ಭೇದಗಳ ಪೇಳುವವ ದನು ಜಗೋರಾನ್ ದತ ಮಸಿಗೆ ಯೋಗ್ಯನು ನ ಸಂಶಯ ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪ ನಿಂದನಬ್ಜಭವ ಅಂತ ಹೇಳಿ ಇಲ್ಲಿ ಅಬ್ಜಭವ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಏನಾಗೆ ಅಂದ್ರೆ ಬ್ರಹ್ಮನಾದಂತಹ ನನಗೆ ನಿನ್ನಲ್ಲಿ ನಾರಾಯಣನಾದಂತಹ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಎಣಿತಿಹವು, ಭಕ್ತಿಯು ಜ್ಞಾನವು ಎಷ್ಟು ಎಣಿತು ಎಷ್ಟು ಇದೆಯೋ ಅಷ್ಟು ಪ್ರಾಣನಲ್ಲಿ ಇದೆ. ಚತುರ್ಮುಖ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಇರುವ ಯೋಗ್ಯತೆ ಮುಖ್ಯ ಪ್ರಾಣನಿಗಿರುವ ಯೋಗ್ಯತೆಯು ಸಮಾನ. ಪದವಿ ಪ್ರಯುಕ್ತ ಭೇದ ಇದೆ, ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಮೊದಲು ಪದವಿಗೆ ಬಂದಿದ್ದಾರೆ, ಈ ಮುಖ್ಯ ಪ್ರಾಣದೇವರು ವಾಯುದೇವರು ನೆಕ್ಸ್ಟ್ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮ ಆಗುತ್ತಾರೆ. ಆದ್ದರಿಂದ ಬ್ರಹ್ಮ ಅವರು ಕೂಡ ಭಾವಿ ಬ್ರಹ್ಮರು. ಸೊ ಬ್ರಹ್ಮತ್ವ ಸಾಮರ್ಥ್ಯ ಇಬ್ಬರಲ್ಲಿಯೂ ಇದೆ. ಆದ್ದರಿಂದ ಭಗವಂತನಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಎಷ್ಟು ಭಕ್ತಿ ಜ್ಞಾನಗಳಿದ್ವು ಅಷ್ಟೇ ವಾಯುದೇವರಿಗಿದೆ ಅಂತ ತಿಳಿಯಬೇಕು. ಹಾಗೆ ತಿಳಿಯದೆ ಪ್ರಾಣನಲ್ಲಿ ತಿಳಿಯದೆ ಯಾರಾದ್ರೆ ತಿಳ್ಕೊಳ್ಳದೆ ಇರ್ತಾರೋ ಅವರು ದೈತ್ಯ ಸ್ವಭಾವ ಉಳ್ಳವರು. ಅಷ್ಟೇ ಅಲ್ಲದೆ ಹನುಮದಾದ್ಯವತಾರಗಳ ಭೇದಗಳ ಪೇಳುವವ, ಹನುಮಂತ ಭೀಮದೇವ ಸೇನದೇವರು ಅದೇ ವಿಧವಾಗಿ ಮಧ್ವಾಚಾರ್ಯರು ಈ ಮೂರು ಅವತಾರಗಳಲ್ಲಿ ಕೂಡ ಭೇದಗಳನ್ನು ಪೇಳುವವ. ಯಾರು ಭೇದವನ್ನು ನೋಡ್ತಾರೋ ಹೇಳ್ತಾರೋ, ಭೇದ ಕಾಣ್ತಾರೆ ಭೇದವನ್ನು ಹೇಳ್ತಾರೆ. ಹಾಗೆ ಹೇಳುವವರು ಧನುಜ. ಧನುಜ ಅಂತ ಹೇಳಿದರೆ ವ್ಯುತ್ಪತ್ತಿ ಅರ್ಥ, ಧನುಗೆ ಹುಟ್ಟಿದವರು ಧನುಜರು. ಅದೇ ಧನುಗೆ ಹುಟ್ಟಲಿಲ್ಲ, ಇವರು ಹೇಳುವವ ಧನುಜ ಆಗೋದಿಲ್ಲ, ಧನುಗೇನು ಹುಟ್ಟೋದಿಲ್ಲವಲ್ಲ. ಈ ಮನುಷ್ಯನಾದವನು ಯಾರಾದ್ರೆ ಹೀಗೆ ಚತುರ್ಮುಖ ಬ್ರಹ್ಮದೇವರಲ್ಲಿರುವ ಭಕ್ತಿ ಮುಖ್ಯ ಪ್ರಾಣನಲ್ಲಿ ಇಲ್ಲ, ಇಲ್ಲ ಮುಖ್ಯ ಪ್ರಾಣನಲ್ಲಿ ಅವತಾರಗಳಲ್ಲಿ ಭೇದಗಳಿದೆ ಅಂತ ಯಾರು ತಪ್ಪಾಗಿ ತಿಳ್ಕೊಳ್ತಾರೋ ಅವರು ಧನುಜರೇ ಆಗ್ತಾರೆ ಅಂತ ಹೇಳಿದ್ರೆ, ಅವರು ಧನುಜ ಸದೃಶರು ಅಂದ್ರೆ ಧನುಜರು ಧನುಗೆ ಹುಟ್ಟಿದಂತಹ ದೈತ್ಯರೇ ಆಗಿದ್ದಾರೋ, ಕೆಟ್ಟ ಸ್ವಭಾವ ಅಂದ್ರೆ ಧನುಜ ಸ್ವಭಾವ ಉಳ್ಳವರು ಅಂತ ಅರ್ಥ. ಸೊ ಹೀಗೆ ಧನುಜ ಸ್ವಭಾವ ಉಳ್ಳವರಾಗಿದ್ದಾರೆ ಅವರು. ಘೋರ ಅಂಧ ತಮಸೆ, ಘೋರಾಂಧ ತಮಸಿಗೆ ಯೋಗ್ಯನು ಅಂತ ಹಾಗೆ ಹೇಳುವವನು. ಸೊ ಹೇಳುವವ ಅಂತ ಹೇಳಿದ್ದಾರೆ, ಅದರಿಂದ ಸಿಂಗ್ಯುಲರ್ ಆಗಿ ಘೋರಾಂಧ ತಮಸಿಗೆ, ಘೋರಾಂಧ ತಮಸಿಗೆ ಯೋಗ್ಯನು ನ ಸಂಶಯ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳಿ, ನಿನ್ನ ಬೈವರ ಅಂದ್ರೆ ನಾರಾಯಣ ನಿನ್ನನ್ನು ಯಾರಾದ್ರೆ ಬೈತಾರೋ, ನಿನ್ನ ಬೈವರ ಕೊನೆಯೇ ನಾಲಿಗೆ ಪಿಡಿದು ಛೇದಿಪ ನೆಂದ ಅಬ್ಜಭವ. ಅಬ್ಜಭವ ಅಂದ್ರೆ ನೀರು, ಅಬ್ಜ ಕಮಲ, ಭವ ಕಮಲದಲ್ಲಿ ಹುಟ್ಟಿದವನು, ಕಮಲಾಸನನು ಕಮಲ ಭವನು ಚತುರ್ಮುಖ ಬ್ರಹ್ಮದೇವರು. ಅವನು ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಯಾರಾದರೆ ಹೀಗೆ ಅನ್ನಂತಮಸ್ಕೆ ಯೋಗ್ಯನಾಗಿರುವಂತಹ ಅವರ ಪ್ರವರ್ತನೆಯನ್ನು ಮಾಡ್ತಾ ಇದ್ದಾರೆ ಅವರ ಅಂತಹವರು ಕೆಟ್ಟವರು, ನಿನ್ನನ್ನು ಬೈವರ, ಯಾರು ನಿನ್ನನ್ನು ಬೈತಾರೋ, ಯಾರು ನಿನ್ನ ನಿಂದೆಯನ್ನು ಮಾಡ್ತಾರೋ ಅವರ ನಾಲಿಗೆ ಪಿಡಿದು ಛೇದಿಪನು, ಅವರ ನಾಲಿಗೆಯನ್ನು ಹೇಳಿದ ಅವರನ್ನು ನಾಲಿಗೆ ಕಟ್ ಮಾಡಿಬಿಡ್ತೀನಿ, ಕೊಯ್ದು ಬಿಡ್ತೀನಿ ಅಂತ ಹೇಳಿ ಅವರು ಹೀಗೆ ಹೇಳಿದ್ದಾರೆ. ಸೊ ಇದೇನೆಂದ್ರೆ ಬ್ರಹ್ಮದೇವರ ಬಲಜ್ಞಾನಾದಿಗಳು ಸಮಾನ, ವಾಯುದೇವರು ಬ್ರಹ್ಮದೇವರಿಗೂ ಸಮಾನ ಅಂತ ತಿಳಿಯಬೇಕು. ಪದವೀಕೃತ ಸಾಧನೆ ತಾರತಮ್ಯ ಅಂಗೀಕರಿಸಬೇಕು, ಅಂದ್ರೆ ಪದವಿ ಪ್ರಯುಕ್ತ ಭೇದ ಇದೆ ಅದನ್ನು ಒಪ್ಪಬೇಕು. ಆದ್ರೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಯೋಗ್ಯತೆಯಲ್ಲಿ ಭೇದ ಇದೆ ಅಂತ ತಿಳಿಯಬಾರದು ಅಂತ ಹೇಳಿ ಬ್ರಹ್ಮಗಾನದಲ್ಲಿ ಹೇಳಿದ್ದಾರೆ. ಅದ ಸೊ ಹೀಗೆ ಮೊದಲನೇ ಪದ್ಯದಲ್ಲಿ ದೈತ್ಯ ಸ್ವಭಾವ ಈ ಹಾಗಿರುತ್ತೆ ಅನ್ನುವ ಒಂದು ರುಚಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಸೊ ಇನ್ನು ಮುಂಚೆ ಇನ್ನು ವಿಸ್ತಾರವಾದ ವಿಷಯಗಳಿನ್ನು ಬರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಭಗವಂತನಿಗೆ ಏನಗೆ ನಿನ್ನಲ್ಲಿ ಭಗವತಿ ಜ್ಞಾನಗಳು ಎನಿತಿಹವು, ಪ್ರಾಣನಲ್ಲಿ ತಿಳಿಯದೆ ಹನುಮದಾದ್ಯ ಅವತಾರಗಳ ಭೇದಗಳ ಪೀಳುವವ, ಧನುಜ ಘೋರಾಂಧ ತಮಸಿಗೆ ಯೋಗ್ಯನು ನ ಸಂಶಯ, ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪ ನಿಂದನಬ್ಜಭವ ಅಂತ ಹೇಳುವುದರ ಮೂಲಕವಾಗಿ ನಮಗೆ ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೆ ನಿವೇದನ ಮಾಡ್ತಾ ಇದ್ದಾರೆ. ಈ ದೈತ್ಯ ತಾರತಮ್ಯವನ್ನು ಮಾಡುವಾಗ ಮೊದಲನೇದಾಗಿ ಆ ದೈತ್ಯರ ಲಕ್ಷಣ ಹೇಗಿರುತ್ತೆ ಅಂತ ಹೇಳ್ತಾ, ಏನ್ರಿ ಭಗವಂತನ ಬಗ್ಗೆ ಹೇಳಬೇಕು, ತಮ್ಮ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ತಮ್ಮ ಸ್ವಭಾವವನ್ನು ತನಗೆ ಮುಖ್ಯ ಪ್ರಾಣದೇವರಿಗೆ ಭೇದವನ್ನು ತಿಳಿದರೆ ಅಂತ ಅವರು ತಮಸ್ಸಿಗೆ ಅಂದ ತಮಸ್ಸಿಗೆ ಯೋಗ್ಯರು. ಸೊ ಇದು ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದಾರಲ್ವ, ಮೊದಲು ದೇವರ ಬಗ್ಗೆ ಹೇಳಿದೆ ಅಂತ ಸಂಶಯ ಬರಬಹುದು. ಆದ್ರೆ ಇದು ಹಾಗೆ ಅಲ್ಲವೇ, ಹಾಗೆ ನೋಡಲೇಬಾರದು. ನಾವು ತಮ್ಮ ಬಗ್ಗೆ ಹೇಳ್ತಾ ಇಲ್ಲ, ತಮ್ಮನ್ನು ನಿಯಮನ ಮಾಡಿದ್ದಾನೆ ಭಗವಂತ, ಮುಖ್ಯ ಪ್ರಾಣದೇವರನ್ನು ಬ್ರಹ್ಮದೇವರನ್ನು ಹಾಗೆ ನಿಯಮನ ಮಾಡಿದ ಭಗವಂತನನ್ನು ಅವರ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರಿಂದ ಅವರಿಗೆ ಭಗವಂತನಿಗೆ ನಿವೇದನ ಮಾಡ್ಕೊಳ್ತಾ ಇದ್ದಾರೆ. ಈ ಶಕ್ತಿ ನನ್ನದಲ್ಲ, ಸ್ವತಂತ್ರ ಶಕ್ತಿ ಅಲ್ಲ, ನೀನು ಕೊಟ್ಟದ್ದು ಅಂತ. ನೀನು ಕೊಟ್ಟ ಶಕ್ತಿ ನನಗೂ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ಮುಖ್ಯ ಪ್ರಾಣನಿಗೂ ಸಮಾನವಾಗಿ ನೀನು ಶಕ್ತಿಯನ್ನು ಕೊಟ್ಟಿದ್ದಿ, ಆದ್ದರಿಂದ ನೀನು ಮಾಡಿದ ಈ ಕೆಲಸವನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿಲ್ಲೋ ಅವರು ನಿನಗಪಚಾರ ಮಾಡಿದಂತಾಗತ್ತೆ. ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಮಗೆ ಇಂತಹ ಯೋಗ್ಯತೆಯನ್ನು ಕೊಟ್ಟವನು ನೀನು. ಹೀಗೆ ನೀನು ಕೊಟ್ಟಿರುವಾಗ ನೀನು ಮಾಡಿದ ಈ ಕೆಲಸವನ್ನು ತಪ್ಪಾಗಿ ತಿಳ್ಕೊಂಡು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಂತಾಗತ್ತೆ, ನಿನ್ನ ಬಗ್ಗೆ ಅಜ್ಞಾನವನ್ನು ತೋರಿಸಂತಾಗತ್ತೆ, ಆದ್ದರಿಂದ ಅದು ತಪ್ಪಾಗತ್ತೆ ಅಂತ ಅದು ಹೇಳುವುದರ ಮೂಲಕ ತಮ್ಮ ಬಗ್ಗೆ ಹೇಳುವುದು ಮುಖ್ಯವಲ್ಲ, ತಮ್ಮನ್ನು ನಿಯಮನ ಮಾಡಿದ ಭಗವಂತನ ಬಗ್ಗೆಯೇ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ನಮ್ಮಲ್ಲಿ ನೀನು ಇಟ್ಟಂತಹ ಯಾವ ಯಾವ ಜ್ಞಾನ ಭಕ್ತಿಗಳಿದೋ ಅದನ್ನು ಆ ದೈತ್ಯರು ತಪ್ಪಾಗಿ ತಿಳ್ಕೊಂಡ್ರೆ ಅವರಿಗೆ ಕೆಡುವ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅದೇ ಅಲ್ಲದೆ ಚತುರ್ಮುಖ ಬ್ರಹ್ಮನು ಇಲ್ಲಿ ತಮಗಿರುವ ಭಕ್ತಿಯನ್ನು ಪ್ರಕಟಣೆ ಮಾಡ್ತಾ ನಿಮ್ಮನ್ನು ನಿಂದನೆ ಮಾಡುವವರ ನಾಲಿಗೆಯನ್ನು ಪಿಡಿದು ಅವರನ್ನು ಶಿಕ್ಷೆ ಕೊಡ್ತೀನಿ ಅಂತ ಹೇಳುವುದರ ಮೂಲಕವಾಗಿ ಅವರಿಗಿರುವ ಅತ್ಯಂತ ಭಕ್ತಿ ಭಾವವನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಸೊ ತಮ್ಮ ಬಗ್ಗೆ ಹೇಳ್ಕೊಳ್ಳೋದಿಲ್ಲ, ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದು. ಅದಾದ ಮೇಲೆ ಎರಡನೇ ಪದ್ಯದಲ್ಲಿ ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಗೆ ಹೀನ ಗುಣನೆಂಬುವನು ಈಶ್ವರ ನಾನೇ ಎಂಬುವ ಸಚ್ಚಿದಾನಂದಾತ್ಮ ಉತ್ಪತ್ತಿ ಶ್ರೀ ನಿತಂಬನಿಗೀಶಗೆ ವಿಯೋಗಾನು ಚಿಂತನೆ ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ. ಯಾರು ದೈತ್ಯ, ಯಾರು ದೈತ್ಯ ಸ್ವಭಾವವುಳ್ಳವನು? ಇಲ್ಲಿ ಮೊದಲು ದೈತ್ಯ ತಾರತಮ್ಯವನ್ನು ಹೇಳುವುದಕ್ಕೆ ಮುಂಚೆ ದೈತ್ಯರ ಸ್ವಭಾವವನ್ನು, ದೈತ್ಯರು ಹೇಗೆ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಸಾಮಾನ್ಯ ಲಕ್ಷಣಗಳನ್ನು ಇಲ್ಲಿ ಹೇಳ್ತಾ, ಆ ಸಾಮಾನ್ಯ ಲಕ್ಷಣಗಳು ಹೇಳಿದ ಮೇಲೆ ಆ ದೈತ್ಯರ ತಾರತಮ್ಯಕ್ಕೆ ಆಮೇಲೆ ಬರ್ತಾರೆ. ಸೊ ಇಲ್ಲಿ ಸಾಮಾನ್ಯ ದೈತ್ಯರ ಸಾಮಾನ್ಯ ಲಕ್ಷಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೈತ್ಯ ತಾರತಮ್ಯವನ್ನು ತಿಳಿಯುವುದಕ್ಕೆ ಮುಂಚೆ ದೈತ್ಯ ಸ್ವಭಾವ ಉಳ್ಳವರ ಸಾಮಾನ್ಯ ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳಿದ ಮೇಲೆ ದೈತ್ಯ ತಾರತಮ್ಯ ತಿಳಿದ್ರೆ ಅದು ಅರ್ಥವತ್ವ ಆಗುತ್ತೆ. ಓ, ಈ ಕಾರಣ ಇಂತಹ ದೈತ್ಯ ಸ್ವಭಾವವನ್ನು ಹೇಳಿದ್ದಾರೆ, ಇದೆಲ್ಲವೂ ದೈತ್ಯ ಸ್ವಭಾವಗಳು. ಸೊ ಆ ದೈತ್ಯರಲ್ಲಿ ತಾರತಮ್ಯ ಇದೆ ಅಂತ ಹೇಳಿದ್ರೆ ಆ ಕಲಿಪುರುಷನಲ್ಲಿ ಅತ್ಯಧಿಕವಾದ ದೈತ್ಯ ಸ್ವಭಾವ ಇದೆ ಅಂತ ನಮಗೆ ತಿಳ್ಕೊಳ್ಳಕ್ಕಾಗತ್ತೆ. ಆದ್ದರಿಂದ ಸಾಮಾನ್ಯ ದೈತ್ಯ ಸ್ವಭಾವ ಅಂದ್ರೆ ಕಾಮನ್ ಆಗಿರುವಂತಹ ದೈತ್ಯ ಸ್ವಭಾವಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಕ್ಕೆ ಹೀನ ಗುಣನೆಂಬುವನು. ಅಂದ್ರೆ ಜ್ಞಾನ ಬಲ ಸುಖ, ಜ್ಞಾನವೇನು ಬಲ ಸುಖ ಇವೆಲ್ಲ ಭಗವಂತನ ಲಕ್ಷಣಗಳು. ಪೂರ್ಣ ವ್ಯಾಪ್ತ, ಪೂರ್ಣವಾಗಿರುವಂತಹ ವ್ಯಾಪ್ತನಾಗಿ, ಪೂರ್ಣ ವ್ಯಾಪ್ತ, ಪೂರ್ಣ ಅಂಡ್ ವ್ಯಾಪ್ತ ಇಲ್ಲ ಪೂರ್ಣ ವ್ಯಾಪ್ತ, ಪೂರ್ಣವಾಗಿ ವ್ಯಾಪ್ತನಾದವನಂತ ಒಂದರ್ಥ ಇಲ್ಲ, ಪೂರ್ಣನಾದವನು ವ್ಯಾಪ್ತನಾದವನು. ಸೊ ಎರಡು ಸಪರೇಟ್ ವರ್ಡ್ಸ್ ಆಗಿ ತಗೋಬಹುದು, ಇಲ್ಲ ಒಂದೇ ಎಕ್ಸ್ಪ್ರೆಷನ್ ಆಗಿ ಪೂರ್ಣನಾದ ವ್ಯಾಪ್ತ ಅಂತ, ಇಲ್ಲ ಪೂರ್ಣನಾದವನು ವ್ಯಾಪ್ತನಾದವನು ಹಾಗಿರುವಂತಹ. ಅಂದ್ರೆ ಪರಮಾತ್ಮ ಈಸ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂಡ್ ಈಸ್ ಆಲ್ ಪರ್ವೇಡಿಂಗ್ ಅನ್ನುವ ಎರಡು ಅರ್ಥವನ್ನು ತಗೊಂಡು ಹೀಗೆ ಇರುವಂತಹ ಪರಮಾತ್ಮನಿಗೆ ಹೀನ ಗುಣನೆಂಬುವನು, ಗುಣಶೂನ್ಯ, ಹೀನ ಗುಣ, ಗುಣಹೀನ, ಹೀನ ಗುಣ ಅಂದ್ರೆ ಗುಣಹೀನ ಅಂದ್ರೆ ಸರ್ವಗುಣ ಸಂಪೂರ್ಣನಾದ ಭಗವಂತನಿಗೆ ಅವನು ಗುಣಹೀನ ಅಂದ್ರೆ ಭಗವಂತನಿಗೆ ನಿರ್ಗುಣ, ನಿರ್ಗುಣ ಕೇವಲಶ್ಚ ಅಂತ ಹೇಳಿ, ಕೇವಲ ನಿರ್ಗುಣಶ್ಚ ಅಂತ ಹೇಳಿ ಸದಾಶಿವನಲ್ಲಿ ಬರುತ್ತೆ. ಕೇವಲ ನಿರ್ಗುಣಶ್ಚ, ಭಗವಂತ ಕೇವಲ ನಿರ್ಗುಣನಾಗಿದ್ದಾನೆ. ಆದ್ರೆ ಅಲ್ಲಿ ನಿರ್ಗುಣ ಅಂತ ಹೇಳಿದ್ರೆ ಪ್ರಾಕೃತ ಗುಣಗಳಿಲ್ಲದವನು ಅಂತ ಅರ್ಥವೇ ಹೊರತು ಯಾವ ಗುಣಗಳಿಲ್ಲದವನು ಅಂತ ಅರ್ಥ ಅಲ್ಲ. ಇಲ್ಲಿ ಹೀನ ಗುಣ ಅಂತ ಹೇಳುವವರು ಭಗವಂತನಿಗೆ ಯಾವ ವಿಧವಾದ ಗುಣಗಳು ಇಲ್ಲ ಅಂತ ಹೇಳುವಂತಹ ಅವರು, ಅವನು ನಿರ್ಗುಣ, ಭಗವಂತ ನಿರ್ಗುಣ, ನಿರ್ಗುಣ ಅಂತ ಹೇಳಿ, ನಿರ್ಗುಣ ಅಂತ ಹೇಳಿದ್ರೆ ಕಂಪ್ಲೀಟ್ ನಿರ್ಗುಣ, ಯಾವ ಕಲ್ಯಾಣ ಗುಣಗಳು ಕೂಡ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳುವವರು ಗುಣಹೀನ ನಂತ ಭಗವಂತ ಗುಣಶೂನ್ಯ ಅಂತ ಹೇಳುವವರು ಬಹಳ ಕೆಟ್ಟವರು. ಸೊ ಇಂಥ ಇಲ್ಲ ಹೀನ ಗುಣ ಅಂದ್ರೆ ಅಲ್ಪ ಗುಣದಿಂದ ಇದು ಭಗವಂತನಿಗೆ ಗುಣಗಳೇ ಇಲ್ಲ ಅಂತ ಹೇಳೋದು ಇಲ್ಲ, ಅವನಿಗಿರುವ ಗುಣಗಳು ಹೀನವಾಗಿದೆ ಅಂದ್ರೆ ಕಮ್ಮಿ ಇದೆ, ದೇ ಆರ್ ನಾಟ್ ಕಂಪ್ಲೀಟ್, ದೇ ಆರ್ ಇನ್ಕಂಪ್ಲೀಟ್ ಅಂತ ಹೇಳು, ಎರಡೂ ತಪ್ಪೆ. ಸೊ ಈ ವಿಧವಾಗಿ ಅಲ್ಪ ಗುಣದಿಂದ ಯುಕ್ತನಾದವನು ಭಗವಂತ ಅಂತ ಯಾರು ಹೇಳ್ತಾರೋ ಅವನು ದೈತ್ಯವೇ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಈಶ್ವರ ನಾನೇ ಎಂಬುವ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನುವ ವಾಕ್ಯಗಳನ್ನು ತಗೊಂಡು ನಾನೇ ದೇವರು, ನಾನೇ ದೇವರು, ನಾನೇ ದೇವರು ಅಂತ ಯಾರು ಹೋಗುತ್ತಾರೋ ಹಾಗೆ ಹೇಳುವವನು ಈಶ್ವರ ನಾನೇ ಎಂಬುವನು, ಸರ್ವೋತ್ತಮನಾದ ಶ್ರೀ ಪರಮಾತ್ಮನು ನಾನು ಒಂದೇ ಅಂತ ಯಾರಾದ್ರೆ ಹೇಳ್ತಾನೋ ಹಾಗೆ ಹೇಳುವವನು ದೈತ್ಯನಾಗಿದ್ದಾನೆ. ಮತ್ತು ಸಚ್ಚಿದಾನಂದಾತ್ಮ ಉತ್ಪತ್ತಿ, ಅವನು ಸಚ್ಚಿದಾನಂದಾತ್ಮ, ಸತ್ ಚಿತ್ ಆನಂದಾತ್ಮ ಅಂತ ಚತುರ್ವಿಧ ಗುಣಗಳು ಇಲ್ಲಿ, ಸತ್ ಅಂದ್ರೆ ದೋಷರಹಿತ ಅಂತ ಹೇಳಿ, ಚಿತ್ ಅಂದ್ರೆ ಜ್ಞಾನಪೂರ್ಣ, ಜ್ಞಾನಮಯ ಅಂತ ಹೇಳಿದರೆ ಆನಂದಮಯ, ಸುಖಮಯ ಅಂತ ಹೇಳಿ, ಅದಾದ ಮೇಲೆ ಸಚ್ಚಿದಾನಂದ ಆತ್ಮ ಅಂತೇಳಿ, ಆತ್ಮ ಅಂತ ಹೇಳಿದ್ರೆ ಆ ಸಮಂತಾತ ತಥಾ ವ್ಯಾಪ್ತ ಮಾ ಮೀಯತಿ ಆತಮ ಅಂತಕೊಂಡ್ರೆ ಎಲ್ಲ ಕಡೆ ವ್ಯಾಪ್ತನಾದವನು, ಎಲ್ಲರಿಂದಲೂ ತಿಳಿಯಲು ಯೋಗ್ಯನಾದವನು, ಎಲ್ಲರಿಂದಲೂ ದೇವತೆಗಳಿಂದ ತಿಳಿಯಲ್ಪಟ್ಟವನು ಆಗಿರುವಂತಹ ಪರಮಾತ್ಮ ಆನಂದ ಆತ್ಮ ಶಬ್ದ ವಾಚ್ಯನಾಗಿದ್ದಾನೆ. ಅಂತಹ ಸಚ್ಚಿದಾನಂದ ಆತ್ಮನಾದ ಪರಮಾತ್ಮನಿಗೆ ಉತ್ಪತ್ತಿ, ಅವನಿಗೆ ಅವನಿಗೆ ಒಂದು ಹುಟ್ಟಿದೆ, ಅವನು ಹುಟ್ಟಿದ್ದಾನೆ, ಅದೇ ರಾಮ ಅವತಾರ ಕೃಷ್ಣ ಅವತಾರ ಹುಟ್ಟಿದ್ದಾನಲ್ವಾ, ಹುಟ್ಟಿದ್ದಾನೆ ಅಂತ ಹೇಳುದು. ಆದರೆ ಅದು ಭಗವಂತ ಅಲ್ಲಿ ಕಾಣಿಸಿಕೊಟ್ಟ ಅಷ್ಟೊತ್ತು ಅವನಿಗೆ ಯಾವತ್ತು ಹುಟ್ಟು ಅನ್ನುವುದಿಲ್ಲ. ಸೊ ಇಂತಹ ಅವನಿಗೆ ಉತ್ಪತ್ತಿ ಹೇಳತಕ್ಕ, ಅವನಿಗೆ ಒಂದು ಹುಟ್ಟು ಬಂತು, ರಾಮನಾಗಿ ಹುಟ್ಟಿದ, ಕೃಷ್ಣನಾಗಿ ಹುಟ್ಟಿದ, ಹುಟ್ಟು ಬಂತು ಅಂತ ಹೇಳು ಉತ್ಪತ್ತಿ ಜನ್ನವು ಅಂತ ಹೇಳತಕ್ಕವ ದೈತ್ಯನು. ಹಾಗೆ ಹೇಳುವವನು ದೈತ್ಯ ಸ್ವಭಾವ ಉಳ್ಳವನಾಗಿದ್ದಾನೆ. ಅಷ್ಟೇ ಅದೇ ಶ್ರೀನಿತಂಬಿನಿಗೆ ಈಶೆಗೆ, ಶ್ರೀನಿತಂಬಿನಿ ಅಂತ ಹೇಳಿ, ಶ್ರೀನಿತಂಬಿನಿ ಅಂದ್ರೆ ಲಕ್ಷ್ಮೀದೇವಿ, ನಿತಂಬಿನಿ ಅಂತ ಹೇಳಿದ್ರೆ ಶ್ರೀ ಶೋಭಾಯಮಾನವಾದ ನಿತಂಬ ಸ್ಥಳ ಉಳ್ಳವಳು ಅಂತ ಹೇಳಿ, ಅದು ಸ್ಥೂಲವಾದ ಅರ್ಥ. ಯೌಗಿಕಾರ್ಥದಂತೆ ಲಕ್ಷ್ಮೀದೇವಿ ಶ್ರೀ ನಿತಂಬಿನಿ, ಅವರು ನಿತರಾಮ್ ಯಾವ ಭಗವಂತನನ್ನು ಯಾವಾಗಲೂ ಕೂಡ ಪ್ರೀತಿಯಿಂದ ಸೇವಿಸುವವಳಾಗಿದ್ದಾರೆ, ನಿತಂಬಿನಿ ಅಂತ ವಿಶೇಷ ಅರ್ಥ. ಹೀಗೆ ಭಗವಂತನನ್ನು ಯಾವಾಗಲೂ ಪ್ರೀತಿಯಿಂದ ಸೇವಿಸುವವಳು ಶ್ರೀ ನಿತಂಬಿನಿಯಾದ ಲಕ್ಷ್ಮೀದೇವಿಗೆ, ಈಶಗೆ, ಈಶ ಅಂದ್ರೆ ಸರ್ವೇಶ, ಸರ್ವೇಶನಾದ ಭಗವಂತನೇ ನಾರಾಯಣನಿಗೆ, ಲಕ್ಷ್ಮೀದೇವಿಗೂ ನಾರಾಯಣನಿಗೆ ವಿಯೋಗ ಅನುಚಿಂತನೆ. ಯಾರು ವಿಯೋಗವನ್ನು, ರಾಮಾವತಾರದಲ್ಲಿ ವಿಯೋಗ ಬಂತು, ಲಕ್ಷ್ಮೀ ಸೀತಾದೇವಿ ಬಿಟ್ಟು ಹೋದಲ್ಲಿ ರಾಮದೇವರಿಗೆ ಸೀತಾದೇವಿಗೆ ವಿಯೋಗ ಬಂತು, ಹೀಗೆ ದೇವರು ಕೂಡ ವಿಯೋಗದಲ್ಲಿ ಅಲ್ಲಾಡ್ದ ಒದ್ದಾಡ್ದ ಅಂತ ಹೇಳಿ ಹೀಗೆ ಚಿಂತನೆ ಮಾಡುವವರು. ಸೊ ವಿಯೋಗ ಅನುಚಿಂತನೆ, ಅನುಚಿಂತನೆ ಅಂತ ಹೇಳಿದ್ರೆ ಮತ್ತು 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 ಚಿಂತನೆ ಮಾಡುವುದು. ಲಕ್ಷ್ಮಿಗೂ ನಾರಾಯಣನಿಗೂ ಅವತಾರದಲ್ಲಿ ವಿಯೋಗ ಬಂತು ಬಂತು ಅಂತ ಹೇಳಿ ಯೋಚನೆ ಮಾಡುವವರು. ಸೊ ಈ ವಿಧವಾಗಿ ಶ್ರೀನಿತಂಬನಿಗೆ ಈಶೆಗೆ ವಿಯೋಗಾನುಚಿಂತನೆ ಮಾಡುವವನು ದೈತ್ಯ. ಅಷ್ಟೇ ಅಲ್ಲದೆ ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಭಯ ಬೀಳುವವ ದೈತ್ಯ. ಛೇದ ಭೇದ ಇದು ನಮ್ಮ ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳ್ತಾನೆ, ನಮ್ಮ ಸ್ವರೂಪ ದೇಹಕ್ಕೂ ಛೇದ ಭೇದವಿಲ್ಲ. ಆದರೆ ಭಗವಂತನಿಗೆ ಸ್ವರೂಪ ದೇಹ ಮಾತ್ರವಲ್ಲ, ಅವನಿಗೆ ಸ್ಥೂಲ ದೇಹ ಅನ್ನುವುದೇ ಇಲ್ಲ, ಪ್ರಾಕೃತವಾದ ದೇಹ ಯಾವುದೂ ಇಲ್ಲ, ಜ್ಞಾನಾನಂದಾತ್ಮಕ ಅವನಿಗೆ ಅವನ ದೇಹಕ್ಕೆ ಅಭೇದ. ಭಗವಂತನಿಗೆ, ಭಗವಂತನಿಗೆ ಪ್ರಾಕೃತ ದೇಹವಿಲ್ಲ, ಅವನಿಗೆ ಅವನ ದೇಹಕ್ಕೆ ಅಭೇದ. ಹಾಗಿರುವಾಗ ಛೇದ ಭೇದ ಅಭೇದ ಅಂದ್ರೆ ಏನಾಯ್ತು, ಅವನೇ ಶಸ್ತ್ರಾಸ್ತ್ರಗಳ ಬಾಧೆ ಇಲ್ಲದವನು ಅಂತ ಅರ್ಥ. ಹೀಗಿರುವಾಗ ಅಂತಹ ಭಗವಂತನಿಗೆ ಛೇದ ಭೇದ ವಿಹೀನ ದೇಹಗೆ, ಛೇದ ಭೇದವಿಲ್ಲದಂತಹ ಆ ಭಗವಂತನ ದೇಹಕ್ಕೆ, ಜ್ಞಾನಾನಂದಾತ್ಮಕವಾದ ದೇಹಕ್ಕೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ. ಓ ಯುದ್ಧ ಆಯಿತು, ಮಹಾಭಾರತ ಯುದ್ಧ, ಭೀಷ್ಮ ಬಾಣಗಳನ್ನು ಬಿಟ್ಟ, ಅವು ಕೃಷ್ಣನಿಗೆ ತಾಕಿತು, ಕೃಷ್ಣನಿಗೆ ಪೀಡೆ ಆಯಿತು, ಹೀಗೆ ಚಿಂತನೆ ಮಾಡ್ತಾರೆ. ಅದು ಬಹಳ ತಪ್ಪು. ಆ ಭೀಷ್ಮ ಬಾಣಗಳನ್ನು ಬಿಟ್ಟಿದ್ದು ನಿಜ, ಕೃಷ್ಣನಿಗೆ ತಾಕಿದ್ದು ನಿಜ, ಆದರೆ ಕೃಷ್ಣ ಜ್ಞಾನಾನಂದಮಯವಾದನಾದ್ಯಂತ ಅವನಿಗೆ ಯಾವುದೇ ಬೀತ ಆಗಲಿಲ್ಲ, ಏನೂ ಆಗಲೇ ಇಲ್ಲ. ಸೊ ಆ ಕಾರಣದಿಂದ ಭೀಷ್ಮದೇವರ ಬಾಣಗಳನ್ನು ನೋಡಿಬಿಟ್ಟು ಕೃಷ್ಣನಿಗೆ ಭಯ ಆಗಿಬಿಡ್ತಾ ಅಂತ ಹೇಳಿದ್ರೆ ಇಲ್ಲವೇ, ಖಂಡಿತವಾಗಿಲ್ಲ. ಅವನ ಒಳಗೆ ನಿಂತು ಅವರಿಂದ ಯುದ್ಧ ಮಾಡಿಸೋನೇ ಭಗವಂತ ಆಗಿರುವಾಗ ಅವನಿಗೆ ಭಯ ಎಲ್ಲಿಂದ ಬಂತು? ಆದ್ದರಿಂದ ಛೇದ ಭೇದ ವಿಹೀನವಾದ ಛೇದ ಭೇದಗಳಿಲ್ಲದಿರುವಂತಹ ದೇಹಕ್ಕೂ ಭಗವಂತನಿಗೂ ಅಭೇದವನ್ನು ಚಿಂತನೆ ಮಾಡಬೇಕು. ಅವನಿಗೆ ಅವನ ದೇಹಕ್ಕೆ ಅಭೇದ, ಅವನಿಗೆ ದೇಹ ಅನ್ನೋದು ಬೇರೆ ಇದಿಲ್ಲ. ಹಾಗಿರುವಾಗ ಅವನಿಗೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ. ಭಗವಂತನಿಗೂ ಆ ಶಸ್ತ್ರಗಳು ತಾಕತ್ತೆ, ಎಲ್ಲೋ ಭೀಷ್ಮನ ಶಸ್ತ್ರಗಳು ಬಂದು ನನಗೆ ತಾಕತ್ತು ಅಂತ ಕೃಷ್ಣನಿಗೆ ಭಯ ಇತ್ತು ಅಂತ ಯಾರಾದರೂ ಹೇಳಿದರೆ ಅಂತಹ ಹಾಗೆ ಹೇಳುವವನು ದೈತ್ಯನಾಗಿದ್ದಾನೆ. ಅದು ದೈತ್ಯ ಸ್ವಭಾವದ ಚಿಂತನೆ ಅಂತ ಹೇಳಿ ಇಲ್ಲಿ ದೈತ್ಯ ಲಕ್ಷಣಗಳ ಇನ್ನೂ ಕೆಲವು ಲಕ್ಷಣಗಳನ್ನು ಹೇಳಿದ್ದಾರೆ. ಇಲ್ಲಿಗೆ ನಾವು ಇದನ್ನು ನಿಲ್ಲಿಸೋಣ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಂ ಕರೋಮಿ ಇತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.